ಮೇಲೂ ಆಭರಣಗಳು ಉಂಟು. ಮೂಲ ಸೀತಾದೇವಿ ಮೇಲಿದೆ, ಆಮೇಲೆ ಕಟ್ಟಿ ಹಾಕಿದ್ದಾರೆ. ಮತ್ತೆ ಇಲ್ಲಿ ಚುಡಾವಣೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಹೇಳ್ತಾರೆ, ಹೇಗೆ ಸೀತಾದೇವಿಗೆ ಅನೇಕ ರೂಪಗಳು, ಹಾಗೆ ಅವರ ಆಭರಣಗಳು ಸಾಂಶಗಳು ಅಂತ ಹೇಳುತ್ತಾರೆ. ಆಭರಣಾನಿ ದ್ವಿಧಾಭೂತ್ವ ತಾನೇ ವಾಸನ್ ಅಂತ ಹೇಳುತ್ತಾರೆ. ಸಮಸ್ತಶಃ ಆಭರಣಗಳು ಸಾಂಶಗಳು, ಪರಮಾತ್ಮನ ಚಕ್ರ ಶಂಖಾದಿ ಆಯುಧಗಳು ಸಾಂಶ. ಅದೇ ರೀತಿ ಸೀತಾದೇವಿಯ ರೂಪಗಳು ಹೇಗೆ ಅನೇಕಾನೇಕ ಅನಂತ ಉಂಟು ಭಗವಂತನಿಗೆ ರೂಪಗಳಿಗೆ ತಕ್ಕಂತೆ, ಅದೇ ರೀತಿಯಲ್ಲಿ ಆಭರಣಗಳು ಹಾಗಿವೆ. ಆ ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಸಮಾಧಾನ ಕೊಡ್ತಾರೆ. ಅಲ್ಲಿಂದ ಜಯಂತ ವಾಯಸದ ಕಥೆಯನ್ನು ಸೀತಾದೇವಿ ಸನ್ನಿಧಾನದೊಳಗೆ ಸೀತಾದೇವಿ ಮಾತಾಡ್ತಾರೆ. ಅದು ಬೇರೆ ಯಾರೂ ಕಂಡದ್ದಲ್ಲ, ಅದು ಖಚಿತವಾದ ಗುರುತು ಅಂತ ಲೋಕದೃಷ್ಟಿಯಲ್ಲಿ ಅರ್ಥ. ಇಷ್ಟು ಮಾಡಿಕೊಂಡು ಮುಂದೆ ಬಂದ್ರಂತೆ. ಆ ಸಮಯಕ್ಕೆ ಹನುಮಂತ ಅಲ್ಲಿಂದ ಹೊರಳಕ್ಕೆ ತಯಾರಾಗ್ತಾ ಇದ್ದಾನೆ. ಅಥವನ ಅಖಿಲಂ ರಾವಣ ಸ್ಯಾವಲುಂಪ್ಯ ಕ್ಷಿತಿರುಹ ಮಿಮಮೇಕಂ ವರ್ಜಯಿತ್ವಾಶು ವೀರ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿರವ ನಾದಿ ತೋರಣಂ ಚಾರುರೂಹ. ಇಲ್ಲಿಗೆ ಬಂದಿದ್ದೇನೆ ನಾನು, ಯಾರು ಅಂತ ತೋರಿಸಿ ಹೋಗಬೇಕು ಅಂತ ಒಂದು ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂ ವರಹ. ನಾನು ಯಾರು ಅಂತ ತೋರಿಸಬೇಕು ಒಂದರ್ಥ, ಆತ್ಮ ಅಂದ್ರೆ ವಿಷ್ಣು ಅಂತ ಅರ್ಥ. ರಾಮನ ಮಹಿಮೆ ತೋರಿಸ್ಬೇಕು, ಯಾರೋ ಬಂದ ಅಂತಾಗಬಾರದು. ನಾನು ದೂತ ಹೇಗೆ ಮಾಡಿದ್ರೆ ರಾಮ ಎಂಥವನು ಅಂತ ಗೊತ್ತಾಗತ್ತೆ ಅಂತ ಹೇಳಿ ಹನುಮಂತ ಇಡೀ ಅಶೋಕವನನ್ನು ಧ್ವಂಸ ಮಾಡಿಬಿಟ್ಟನಂತೆ. ಅಶೋಕವನನ್ನು ಧ್ವಂಸ ಮಾಡಿ ಒಂದು ವೃಕ್ಷ ಮಾತ್ರ ಬಿಟ್ಟನಂತೆ. ಎಲ್ಲಿ ಕ್ಷಿತಿರುಹ ಮಿಮಮೇಕಂ ವರ್ಜಯಿತ್ವ, ಸೀತಾಕೃತಿ ಕೂತಿದ್ದ ವೃಕ್ಷವನ್ನು ಮಾತ್ರ ಬಿಟ್ಟು ಉಳಿದನ್ನ ನಾಶ ಮಾಡಿಬಿಟ್ಟನಂತೆ. ಈ ವನ ನಾಶ ಮಾಡೋದು ಅವ್ರ ಪದ್ಧತಿ. ವನ ಅಂದ್ರೆ ತೀರ್ಥ, ತೀರ್ಥ ಅಂದ್ರೆ ಶಾಸ್ತ್ರ, ಶಾಸ್ತ್ರ ಅಂದ್ರೆ ದುಶ್ಯ. ಅಶೋಕವನಂತ ರಾವಣಂದೊಂದೇ ದುಶ್ಯಾಸ್ತ್ರ, ಅದನ್ನು ಎಲ್ಲಾ ರೂಪದಲ್ಲೂ ಭಂಜನೆ ಮಾಡುತ್ತಾರೆ. ಈ ಕಲಿಯುಗದಲ್ಲೂ ದುಶ್ಯಾಸ್ತ್ರವನ್ನು ಖಂಡನೆ ಮಾಡಲಿಕ್ಕೆ ಬಂದಿದ್ದವರು. ಅಂದ್ರೆ ಎಲ್ಲಾ ರೂಪಗಳಲ್ಲೂ ಅವರ ಅಭ್ಯಾಸ. ಒಂದನ್ನು ಬಿಟ್ಟರು, ಸೀತಾದೇವಿ ಇದ್ದದನ್ನು ಬಿಟ್ಟರು, ಅದು ಸಚ್ಚಾಸ್ತ್ರವನ್ನ ನಾಶ ಮಾಡೋದಿಲ್ಲ ಅಂತಾರೆ. ಸಚ್ಚಾಸ್ತ್ರವನ್ನು ಉಳಿಸಿದ್ರು, ದುಶ್ಯಾಸ್ತ್ರವನ್ನು ನಾಶ ಮಾಡಿದ್ರು. ಆಗ ರಾವಣನಿಗೆ ಸುದ್ದಿ ಹೋಯಿತು, ಅವನು ಗಾಬರಿಯಾದ. ಮೊಟ್ಟ ಮೊದಲ ಬಾರಿಗೆ ತನ್ನ ಪಟ್ಟಣದ ಮೇಲೆ ಆಘಾತದ ಸುದ್ದಿ ಅವನಿಗೆ. ಅವನು ಬರೀ ಮೇರೆಯವನ ಆಕ್ರಮಣ ಮಾಡಿ ಗೊತ್ತಿತ್ತೆ ಹೊರತು ಅವನಿಗೆ ಆಕ್ರಮಣಕ್ಕೆ ಒಳಗಾಗಿ ಗೊತ್ತಿದ್ದಿಲ್ಲ. ಮೊದಲ ಅನುಭವ. ದಿಜೇಶ ಕಿಂಕಾರಾನ್ ಬಹೂನ್ ಕಪಿರ್ ನಿಗ್ರಹ್ಯ ತಾಮಿತಿ. ದೊಡ್ಡ ಸೈನ್ಯ ಕಳಿಸಿಕೊಟ್ಟಂತ ಅವರಿಗೆಲ್ಲ ಕಿಂಕರರು ಅಂತ ಹೆಸರು. ಅವರಿಗೆ ಅಟೆಂಡರ್ ಅಂತ ಪೋಸ್ಟ್ ಕರಿತೀವಲ್ಲ ಆ ಟೈಪ್, ಕಿಂಕರರು ಅಂತ ಕ್ಲಾಸ್ ಅದು. ಅದನ್ನು ಕಳಿಸಿಕೊಟ್ರೆ ಹೊರಟ್ರಂತೆ. ಅದಕ್ಕೆ ಸೇನಾಧಿಪತಿಗಳು ಎಲ್ಲ ಇದ್ದಾರೆ. ಅದೀ ಸೇನೆ ಹೋಗಿ ಹನುಮಂತನನ್ನ ಮುಚ್ಚಿಬಿಡ್ತಂತೆ. ಆ ಸೇನೆ ಎಂಥದ್ದು ಅಂತ ಹೇಳ್ತಾರೆ, ಸಂಖ್ಯೆ ಹೇಳ್ತಾರೆ ಅದರದ್ದು. ಅಶೀತಿ ಕೋಟಿ ಯೂಥಪಂ ಪುರಸ್ಸಾ ರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವರುಣೋದ್ಬಲಂ. ಅಶೀತಿ ಕೋಟಿ ಯೂಥಪಂ, 80 ಕೋಟಿ ಸೇನಾಧಿಪತಿಗಳಿದ್ದರಂತೆ. ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಅಷ್ಟಾಯ್ತು, ಹೆಚ್ಚು ಕಡಿಮೆ ಆಯ್ತು. ಇಡೀ ಪಾಪ್ಯುಲೇಷನ್ 80 ಕೋಟಿ ಸೈನ್ಯ ಅಲ್ಲ, ಸೇನಾಧಿಪತಿಗಳ ಸಂಖ್ಯೆ ಅಷ್ಟು. ಇನ್ನು ಸೈನಿಕರ ಸಂಖ್ಯೆ ಊಹೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇವ್ರ ರಾಜ್ಯಗಳು ಎಷ್ಟಿವೆ ಅಂದ್ರೆ ಪ್ರಜೆಗಳು ಎಷ್ಟಿರಬೇಕು? ಸೇನಾಧಿಪತಿ ಅಂದ್ರೆ ಒಬ್ಬಿಬ್ಬರು ಬೇರೆ ಸೇನಾಧಿಪತಿ ಇರೋದಿಲ್ವೋ? ಅಂತ ದೊಡ್ಡ ಸೇನೆಗೆ 80 ಕೋಟಿ ಸೇನಾಧಿಪತಿಗಳು, ಮೇಲೆ 10,000 ಜನ ಪ್ರಧಾನ ಸೇನಾಧಿಪತಿಗಳು. ಅಂತ ದೊಡ್ಡ ಸೈನ್ಯ ಬಂದು ಹನುಮಂತನನ್ನು ಮುಚ್ಚಿಬಿಡುತ್ತಂತೆ. ಅನೇಕ ಹೇತಿ ಸಂಕುಲಂ, ಬರೀ ಕೈಲಿ ಬಂದಿಲ್ಲ ಅವರು, ಚಿತ್ರ ವಿಚಿತ್ರವಾದ ಆಯುಧಗಳು. ಅವರೇ ಭಯಂಕರ, ಉಗುರು ಹಲ್ಲು ಇಲ್ಲು ಎಲ್ಲ ಭಯಂಕರ. ಅವರು ವರ, ರುದ್ರದೇವರ ವರ ಜೊತೆಗೆ ಇಂಥವರು ಬಂದು ಹನುಮಂತನ್ನು ಮುಚ್ಚಿಬಿಟ್ಟಾಗ ಹನುಮಂತ ನೋಡಿದನಂತೆ, ಇವರನ್ನೆಲ್ಲ ಹೊಡಿಬೇಕು. ಹನುಮಂತನ ಬಗ್ಗೆ ಅನೇಕರು ತಪ್ಪು ತಿಳ್ಕೊಂಡಿರ್ತಾರೆ, ಏನು ಆಯುಧ ಒಯ್ದಿದ್ದ ಗದೆ ಒಯ್ದುಬಿಟ್ಟು ತಿಳ್ಕೊಂಡ್ಬಿಟ್ಟಿರ್ತಾರೆ. ಹನುಮಂತ ಗದೆ ಒಯ್ದೇ ಇಲ್ಲ, ಹನುಮಂತ ಗದೆ ಒಯ್ದಿಲ್ಲ, ಬರೀ ಕೈಲಿ ಹೋಗಿದ್ದಷ್ಟೇನೆ. ಅದು ಬೇರೆ ಕೇಳ ಅವನಿಗೆ ಒಯ್ಯಕ್ಕೆ ಅಂತ ಹೇಳಿಬಿಟ್ಟು. ಅವನಿಗೆ ಒಯ್ಯಕ್ಕೆ ರಾವಣನ ಮೇಲೆ ಗದೆ ಬೆಳೆಬೇಕು ಅವನಿಗೆ, ಅವನು ತೃಣೀಕರ್ತು, ಅವನ ಅವಮಾನ ಮಾಡಬೇಕಾದ್ರೆ ಬರೀ ಕೈಲಿ ಹನುಮಂತ ಬಂದಿರು. ಸಿನಿಮಾ ನಾಟಕದಲ್ಲಿ ಗದೆ ಗದೆ ಕೊಟ್ಬಿಟ್ಟಿರ್ತಾರೆ, ಆದ್ರೆ ಹನುಮಂತ ಬರೀ ಕೈಲಿ ಬಂದಿತ್ತು. ಬಂದು ಹನುಮಂತನ ಕವಚ ಇಲ್ಲ, ಮರಿಬಾರದು, ಕವಚ ಇಲ್ಲ, ಕುಂಡಲ ಇಲ್ಲ, ಏನಿಲ್ಲ, ಒಳಗೆ ವಜ್ರ ಕವಚ ಭಗವಂತನೇ ಇದ್ದಾನೆ, ಆದ್ರೆ ಹೊರಗೆ ಅದೇನೂ ಇಲ್ಲ. ಒಬ್ಬನೇ ಕವಚ ಇಲ್ಲ, ರಕ್ಷಣೆ ಇಲ್ಲ, ಆಯುಧ ಇಲ್ಲ, ಏನೂ ಇಲ್ಲ. ಇವ್ರು ನೋಡಿದ್ರೆ ಎಲ್ಲ ಇದೆ, ಪ್ಲಸ್ ವರ ಇದೆ. ಹನುಮಂತನ ಯಾವ ವರವೂ ಇಲ್ಲ, ಆತ್ನೇ ವರ. ಹನುಮಂತನ ಹೆಸರು ಹೇಳಿದ್ರೆ ನಮಗೆ ವರ ಬರಬೇಕಾದ್ರೆ ಆತ ಯಾವ ವರ ಬೇಕು ಈ ಮಧ್ಯೆ ಅಂತ ಹನುಮಂತ ಅವ್ರನ್ನ ಹೊಡೆದನಂತೆ. ಹೇಗೆ ಅಂದ್ರೆ ನಮ್ಲಕ್ ಸಾಧ್ಯ ಇಲ್ಲ. ಚಕಾರತಾನ್ ಸಮಸ್ತ ಶಹ ತಲ ಪ್ರಹಾರ ಚೂರುಣಿತಾನ್. ಮುಷ್ಟಿಯಿಂದ ಹೊಡೆಯಲಿ ಅಂತ ಭಾರಿ ಜೋರಾಗುತ್ತೆ, ಇರುವೆ ಬಂದು ಮುಟ್ಟಿಯಿಂದ ಹೇಳಾಕ್ಬೇಕು ಅದನ್ನ. ಪಟಪಟ ಕೈಲಿ ಹೊಡೆದ್ರೆ, ಅಂಗೈಯಿಂದ ಹೊಡೆದ್ರೆ ಆಶ್ಚರ್ಯ ಸತ್ತು ಹೋದ್ರೆ. ಎಂಥ ಸಾಮರ್ಥ್ಯ ಇರಬೇಕು ಹನುಮಂತನ ಸಾಮರ್ಥ್ಯ. ಅಹುದಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಈ ಮಾತು. ಅಷ್ಟನೂ ಕೊಂದು ಹಾಕ್ತಾನೆ. ಶಿವರ ವರದಿಂದ ಕೂಡಿದ ರಾಕ್ಷಸರ ಹನನ ಅತ್ಯದ್ಭುತವಾಗಿ ನಡೆಯಿತು. ಅದು ಹನುಮಂತನ ಅಸಾಧಾರಣವಾದ ವಾಯುದೇವರ ಮುಂದೆ ಇಡೀ ಜಗತ್ತು ಒಂದಾದರೂ ಏನು ಮಾಡಲಿಕ್ಕಾಗೋದಿಲ್ಲ. ಅಹು ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ಧಾಮ ಶ್ರೀಮಧ್ವನಾಮ. ಜಗತ್ತನ್ನೇ ಪಾಲಿಸ್ತಕ್ಕಂಥವರು ಯಾವ ಲೆಕ್ಕ ಇದು? ಇದು ನೋಡಿದ್ರೆ ವಾಯುದೇವರ ಭಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಸುಂದರಕಾಂಡವನ್ನು ಪಾರಾಯಣ ಮಾಡೋದು, ಸುಂದರಕಾಂಡವನ್ನು ಹೇಳಿಸೋದು, ಅದನ್ನು ಮನನ ಮಾಡೋದು ಎಲ್ಲ ಆ ಸ್ಫೂರ್ತಿ ಬರೋದಕ್ಕೋಸ್ಕರ. ಅಷ್ಟ ಜನಗಳು ಸತ್ರು, ತಕ್ಷಣ ರಾವಣನ ಸುದ್ದಿ ಹೋಯಿತು, ಮತ್ತೆ ಕಳಿಸಿಕೊಡಬೇಕು. ಹನುಮಂತ ಕೊಲ್ಲೋದು ಕೂಡೋದು. ಆಶ್ಚರ್ಯ ಏನು ಗೊತ್ತೇನು? ಭಾಸನ ನಾಟಕಕಾರ ಬರೀತಾರೆ ಅಭಿಷೇಕ ನಾಟಕದೊಳಗೆ, ಅಂತ ಎಲ್ಲ ಸೈನ್ಯವನ್ನು ಹನುಮಂತ ಕೊಲ್ಲಕ್ಕೆ ಎಷ್ಟು ವೇಳೆ ತಗೋತಿದ್ದ ಅಂದ್ರೆ ಪಡಪಡಪಡ ಹೊರ ಹಾಕಿಬಿಡ್ತಿದ್ದಂತೆ. ಹಾಕಿಬಿಟ್ಟು ಇನ್ನೂ ರಾವಣ ಸೈನ್ಯ ಕಳಿಸ್ಲಿಲ್ಲ ಕಳಿಸ್ಲಿಲ್ಲ ಅಂತ ಕಾಯ್ತಾ ಕೊಡ್ತಿದ್ದಂತೆ. ನೆಕ್ಸ್ಟ್ ಬ್ಯಾಚ್ ಬಂದೇ ಇಲ್ಲ ಅಂತ ಹೇಳಿಬಿಟ್ಟು. ಇದು ಹನುಮಂತನ ವೈಶಿಷ್ಟ್ಯ. ಆದ್ರೆ ಭಾಸ ನಾಟಕದಲ್ಲಿ ಬರೀತಾನೆ, ಅವನು ರಿಪೋರ್ಟ್ ಮಾಡಿದನಂತೆ ರಾವಣನಿಗೆ ಹೋಗಿಬಿಟ್ಟು ಅವನ ಸೈನಿಕರು. ಓ ಏನಾಗಿದೆ ಗೊತ್ತೊಬ್ಬ ಕಪಿ ಬಂದುಬಿಟ್ಟಿದ್ದಾನೆ, ಅವನು ವಿಚಿತ್ರ ಯುದ್ಧ ಮಾಡ್ತಾನೆ ಅಂತ ಹೇಳ್ತಾರೆ. ಏನು ಅಂದ್ರೆ, ಅಸ್ಮದೀಯೈಹಿ ಮಹಾವೃಕ್ಷೈಹಿ ಅಸ್ಮದೀಯಾಹ ಮಹಾಬಲಾಹ ಕ್ಷಣೇನೆ ನಿಹತಾಸ್ತೇನ ಕಪಿನಾ ಧ್ರುವಯೋಧಿನಾ. ಅವನ ಮಾತು, ನಮ್ಮದೇ ವೃಕ್ಷಗಳನ್ನ ಕಿತ್ತಾನೆ, ನಮ್ಮದೇ ಸೈನಿಕರು ಹೊಡಿತಾನೆ, ಡಬಲ್ ಲಾಸ್. ಒಟ್ಟಿಗೆನೆ ವನನ ಹೋಯ್ತು, ಅವರು ಹೋದ್ರು. ಎಂತ ಒಂದು ವೈಶಿಷ್ಟ್ಯ! ಅವರದು ಅವರದೇ ವಸ್ತು, ಅವರದೇ ನಾಶ. ಇದು ಹನುಮಂತನ ವಿಚಿತ್ರವಾದ ಸಾಮರ್ಥ್ಯ. ಒಂದು ಕ್ಷಣೇನ, ಒಂದು ಕ್ಷಣದಲ್ಲಿ ನೋಡಿ ಅರ್ಥ ಮಾಡ್ಕೋಬೇಕು. ಭಾಸ ನಾಟಕಕಾರ ಅವನೊಬ್ಬ ಕವಿ, ಅವನು ಹೇಳೋ ವಿಷಯ ಸತ್ಯ ಇರಬೇಕು ಅಂತ ಯೋಚನೆ ಮಾಡಿ ಅವನು ಹೇಳ್ತಾರೆ. ಎಲ್ಲ ಕ್ಷಣದಿಂದ ಕೊಂದು ಹಾಕಿಬಿಟ್ಟನಂತೆ. ಅಲ್ಲಿ ನಾಟಕ ಯುದ್ಧರಂಗ ಸ್ಟೇಜ್ ಮೇಲೆ ಯುದ್ಧ ಹಾಕಿ ತೋರ್ಸಕ್ ಬರುತ್ತೆ, ಅದಕ್ಕೆ ಬಾಯಲ್ಲಿ ಹೇಳಿಸ್ಬಿಡ್ತಾನೆ. ಅವನು ಬಂದು ಹೇಳ್ತಾನೆ, ಅದೀಗ ರಿಪೋರ್ಟ್ ಮಾಡ್ತಾನೆ, ಕಳಿಸಿಕೊಡು ಅಂತ ಹೇಳಿದ ತಕ್ಷಣ ಓ ಕಳಿಸಿಕೊಡು ಅಂತ ಕೇಳಿ ದೊಡ್ಡ ಸೈನ್ಯ ಕಳಿಸಿಕೊಡ್ತಾನೆ. ಅವನು ಹೋಗ್ತಾನೆ, ಕಂಚುಕಿ ಅಂತ ಹೆಸರು. ಅವನು ಹೋಗ್ತಾನೆ, ಹಾಗೆ ಹೋಗಿ ತಕ್ಷಣ ವಾಪಸ್ ಬರ್ತಾನೆ. ನಿಷ್ಕ್ರಮ್ಯ ಪ್ರವೇಶ್ಯ ಬರ್ತಾನೆ. ಅನಂತರಿಯ ಕಂಬಲಂ ಸಮಾಧೆಯಷ್ಟು ಮರ್ಹತಿ ಮಹಾರಾಜ. ಅದು ಹೋಯ್ತು, ನೆಕ್ಸ್ಟ್ ನೆಕ್ಸ್ಟ್ ಕಳಿಸು ಅಂತ ಹೇಳ್ತಿರ್ತಾನೆ. ಹೋಗೋದು ಬರೋದು, ಹೋಗೋದು ಬರೋದು, ಅಷ್ಟರಲ್ಲೇ ಯುದ್ಧ ತೋರಿಸಿಬಿಡ್ತಾರೆ. ಇದು ಆಶ್ಚರ್ಯ. ಹೋಗೋದು ಬರೋದ್ರ, ಇನ್ನು ಹುಡಿ ಬರಲಿಲ್ಲ, ಸಾರು ಬರಲಿಲ್ಲ ಅಂತ ಕಾಯ್ತಾರಲ್ಲ ಮನುಷ್ಯ, ಆ ತರ ಹನುಮಂತ ಕಾಯ್ತಿದ್ದಂತೆ. ಎಂತಹ ಸಾಮರ್ಥ್ಯ ಇರಬೇಕು! ಆಗ ಹನುಮಂತನ ನೆನೆಸಿಬಿಟ್ರೆ ಒಳ್ಳೆ ಧೈರ್ಯ ಬರುತ್ತ. ಹನುಮತ್ ಸ್ಮರಣಾತ್ ಭವೇತ್ ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಯಾರನ್ನು ನಂಬಿದ್ದೇವೆ ಯೋಚನೆ ಮಾಡಬೇಕು ನಾವು. ಯಾರನ್ನೋ ನಂಬಿ ಅದು ಏನೋ ಕೊಡ್ತಾರ, ಬೂದಿ ಗೀದಿ ಕೊಡೋರು ನಂಬಿ ಪ್ರಯೋಜನ ಇಲ್ಲ. ಜ್ಞಾನ ಕೊಡ್ತಕ್ಕಂಥ, ಸಂಸಾರವನ್ನೇ ಬೂದಿ ಮಾಡ್ತಕ್ಕಂಥ ವ್ಯಕ್ತಿ ಹನುಮಂತ. ಆತನ ಪರಾಕ್ರಮ ಇಂಥದ್ದು. ಎಲ್ಲ ನಾಶವಾದರು, ಮತ್ತೆ ಕಳಿಸಿಕೊಟ್ಟ. ದಿದೇಶ ಸಪ್ತ ಪರ್ವ ಮಂತ್ರಿ ಮಕ್ಕಳನ್ನ ಕಳಿಸಿಕೊಟ್ಟನಂತೆ. ಅವರೆಲ್ಲ ಸಪ್ತ ಪರ್ವತ ಪ್ರಭಾನ್, ಒಳ್ಳೆ ಪರ್ವತದ ದೇಹಿಗಳು. ಅವ್ರನ್ನೆಲ್ಲ ಹನುಮಂತ ಕೊಂದು ಹಾಕಿಬಿಡ್ತಾರೆ. ಕೊನೆಗೆ ಕುಮಾರ ಮಕ್ಷ ಆತ್ಮನಃ ಸಮಂ ಸುತಂ ನ್ಯಯೋಜಯತ್. ತನ್ನ ಮಗ ಅಕ್ಷ ಕುಮಾರ ಅಂತ ಹೆಸರು. ತಪ್ಪಾಗಿ ಅಕ್ಷಯ ಕುಮಾರ ಅಂತ ತಿಳ್ಕೊಂಡಿರ್ತ. ಅವನೆಂತ ಅಕ್ಷಯ, ಸುಕ್ಷಯ ಅವನ ಅಕ್ಷಯ. ಅದ್ಯಾಗ ಅಕ್ಷಯ ಆಗ್ತಾನೆ? ಅಕ್ಷ ಕುಮಾರ ಅಷ್ಟೇ. ನಮ್ಮ ಜನ ಅಷ್ಟೇ, ಕಥೆನೂ ಸರಿ ಗೊತ್ತಿಲ್ಲ, ಹೆಸರುಗಳು ಸರಿ ಗೊತ್ತಿಲ್ಲ. ತಪ್ಪಾಗಿ ಹೇಳ್ತಾರೆ. ಅಕ್ಷ ಕುಮಾರನ್ನು ಕಳಿಸಿಕೊಟ್ಟಾಗ ಅವನು ಭಾರಿ ದೈತ್ಯ ದೇಹಿ. ಅವನು ಎಂಟು ಗಾಳಿಯ ರಥ ಬೇಕಂತ ಹೊರಲಕ್ಕ, ಅವನು ನಾಲ್ಕು ಗಾಳಿಯ ರಥ, ಎರಡು ಗಾಳಿ ರಥ ಅಲ್ಲ. ಅಂತ ರಾಕ್ಷಸ ಬಂದು ಹನುಮಂತನ ಯುದ್ಧಕ್ಕೆ ಬರ್ತಾನೆ. ಹನುಮಂತ ತೋರಣನ್ ಚಾರುರೋಹ, ಅವ್ರನ್ನ ಕೊಲ್ಲೋದು, ಮಹಾದ್ವಾರ ಮೇಲೆ ಕೂಡೋದು. ಜಯ ರಾಮ ಮಹಾಬಾಹೋ ಜಯ ಹೇ ಲಕ್ಷ್ಮಣೇತಿಚ, ಇಷ್ಟೇ ನಾನು ಅಂತ ಹೇಳ್ಕೊಳ್ಳೋದಿಲ್ಲ ಹನುಮಂತ. ಜಯ ರಾಮ ಮಹಾಬಾಹೋ ಜಯ ಹೇ ಲಕ್ಷ್ಮಣೇತಿಚ. ಅವ್ರು ಹೋಗೋದು ಎಲ್ಲ ಬರೋದು. ಅವ್ರು ಒಬ್ಬೊಬ್ಬರು ಬಿಡ್ತಿದ್ದಾರೆ, ನ್ಯೂಸ್ ಕೊಡಕ್ ಬೇಕಿದ್ದ ಅವ್ರು ಮಾತ್ರ ಬಿಡ್ತಿದ್ದ ಅಷ್ಟೇ, ಸುದ್ದಿಗಳು ವಾಪಸ್ ಬರೋದು ಅಷ್ಟೇ. ಅದು ಯೋಗ, ಮತ್ತೆ ಯೋಗ ಕರ್ಮಸು ಕೌಶಲಂ. ಅವರು ಬಂದರಂತೆ, ಅಕ್ಷಕುಮಾರ ಬಂದಂತೆ ನೋಡ್ತಾನೆ ಹನುಮಂತನನ್ನ. ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಹನುಮಂತನ ಮೇಲೆ. ಹನುಮಂತನ ಯಾವ ಅಸ್ತ್ರಗಳು ಇಲ್ಲ, ಅವೆಲ್ಲ ಹನುಮಂತ ಯೋಚನೆ ಮಾಡ್ತಾ ನಿಂತಿದ್ದಾನಂತೆ. ಅವನು ಹೊಡಿತಾ ಇದ್ದ ಹನುಮಂತ ಯೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ ಹನುಮಂತನಿಗೆ. ನಾನು ಇಲ್ಲಿ ಬಂದಿದ್ದೇನೆ, ಒಂದು ದೊಡ್ಡ ಕೆಲಸ ಮಾಡಿ ಹೋಗಬೇಕು. ಇಲ್ಲಿ ಮೂರು ಜನ ಇದ್ದಾರೆ, ರಾವಣ ಅವನ ಇಬ್ಬರು ಮಕ್ಕಳು ಇಂದ್ರಜಿತ್ತು ಅಕ್ಷಕುಮಾರ. ಈ ಮೂರು ಜನದಲ್ಲಿ ಒಬ್ಬನ್ನು ಕೊಂದು ಹೋಗ್ಬೇಕು ನಾನು. ಅವಾಗ ಒಳ್ಳೆ ಒಂದು ದೊಡ್ಡ ವಿಕೆಟ್ ತಗೊಂಡಾಗ ಆಗ್ತದೆ. ಯಾರ್ಯಾರ ಕೆಲಸಕ್ಕೆ ಬಾರದು ಅಂದ್ರೆ ಪ್ರಯೋಜನ ಇಲ್ಲ. ಒಳ್ಳೆವನ್ನು ಹೊಡಿಬೇಕು ನಾನು. ರಾವಣನ್ನು ಕೊಲ್ಲಬಹುದು, ಆದರೆ ಕೊಲ್ಲಾಗಿಲ್ಲ. ನಿಧಾರ್ಯಯೇವ ರಾವಣ ಸಾ ರಾಘವಾಯ ನಾಣ್ಯಥ. ಅವನ್ ನಾನು ಕೊಂದು ಬಿಟ್ರೆ ರಾಮನಿಗೆ ಅವಮಾನ ಮಾಡಿದಾಗತ್ತೆ. ಯಾಕೆ, ಅವನ ಹೆಂಡತಿಯನ್ನು ಕದ್ದವನನ್ನ ಯಾರೋ ಒಬ್ಬ ಕೊಂದು ಬಿಟ್ಟ, ರಾಮನಿಗೆ ಆಗಲಿಲ್ಲ ಅಂತ ಅಪಖ್ಯಾತಿ ಬರಬಾರದು. ಅದಕ್ಕೆ ರಾಮನಿಗೆ ಮೀಸಲಾತು. ಎಷ್ಟು ಜ್ಞಾನ ಹನುಮ, ಅದಕ್ಕೆ ಪೂರ್ಣ ಪ್ರಜ್ಞಾನ. ಸಿಟ್ಟಿನೊಳಗೆ ಯಾರನ್ನ ಹೊಡೆದಾಕಿ ಬಿಡ್ತಾರೆ ಎಷ್ಟೋ ಸಲ. ಹನುಮಂತ ಅಂದ್ರೆ ಜ್ಞಾನಿ ಅಂದ್ರೆ ಜ್ಞಾನಿನೇ. ರಾವಣ ನಾನು ಕೊಲ್ಲಬಾರದು. ಆಮೇಲೆ ಮುಂದೆ ಕುಂಭಕರ್ಣ ಮಲಿಬಿಟ್ಟ, ಯುದ್ಧಕ್ಕೆ ಬಂದಿಲ್ಲ ಅನ್ಕನ್ಸಲ್ಂಡ್ ಅವನು. ಈಗ ಬೇಕಾಗಿದ್ದು ಇಂದ್ರಜಿತ್ತು. ಅವನ್ನ ಕೊಂದ್ರೆ ನಾನು ಕೊಲ್ಲಬಾರದು. ಅವನ್ ನಮ್ಮ ಲಕ್ಷ್ಮಣನಿಗೆ ಮೀಸಲಾಗಿದ್ದಾನೆ. ಇನ್ನ ಇವನ್ ನನಗೆ ಮೀಸಲೀಗ. ಎಷ್ಟು ಯೋಚನೆ ಮಾಡ್ತಾನೆ, ಮನೆಗೂ ಪಾಠ ಓದಲಕ್ಕೆ ಬರೋದಿಲ್ಲ. ಮನೆಗೆ ಕೂತ್ಕೊಂಡು ವಿಶ್ವವಿಷ್ಣು ವರ್ಷತ್ಕಾಲ ವಿಷ್ಣು ಸಹಸ್ರ ಮೇಳಕ್ಕೆ ಬರೋದಿಲ್ಲ. ಅತಿ ಗಂಭೀರವಾದ ಚರ್ಚೆಯನ್ನು ಮಾಡಿಬಿಟ್ಟು ಇನ್ನೇ ಒಂದು ತೃತೀಯ ಏಷ ಚಾಂಶಕೋ ಬಲಶಹಿತಿ ಅಚಿಂತಯತ್. ಒನ್ ಥರ್ಡ್ ಇವನು, ಇವನು ಕೊಂದ್ರೆ ಒಂದು ಮಗ್ಗಲು ಮುರಿದಾಕ ರಾವಣನು ಅಂತ ಹೇಳಿಬಿಟ್ಟು ಇನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಸಂಕಲ್ಪ ಇದು. ಇಷ್ಟೆಲ್ಲ ಹೇಳಕ್ ಟೈಮ್ ಬೇಕತ್ತೆ ಹನುಮಂತನಿಗೆ, ಟೈಮ್ ಎಲ್ಲ ಅದನ್ನು ನಮಗೆ ಹೇಳಕ್ ಟೈಮ್ ಬೇಕತ್ತೆ ಎಷ್ಟೊತ್ತಾಗತ್ತೆ ಅಂತೇಳಿ. ಇಷ್ಟು ಮಾಡಿದ್ದು ಅವನ್ನ ಕೊಲ್ಲಕ್ಕೆ ಅಂತ ಹೊರಟನಂತೆ. ಇಷ್ಟಾದ್ರೂ ಅವ್ರ ಬಾಡು ಮೈಮೇಲೆ ದಬಾದಾಗ ಬೀಳ್ತಾ ಇದೆ. ಇವ್ರು ಬರೀತಾ ಒಳ್ಳೆ ಚೆನ್ನಾಗಿ ಬರೀತಾರೆ. ನಾರಾಯಣ ಪಂಡಿತರು ಸಂಗ್ರಾಮದ ಬರೀತಾರೆ ಹನುಮಂತನ ಮೇಲೆ. ಅಷ್ಟು ಜನ ಹೊಡೆದ್ರಲ್ಲ, ಏನಾಯ್ತು ಹನುಮಂತನಿಗೆ ಹೇಳ್ತಾರೆ, ಒಂದು ಹೂವನ್ನ ತಗೊಂಡು ಆನೆ ನೋಡದಾಗ್ತಿತ್ತಂತೆ. ಲೆಕ್ಕ ಹಾಕಿ ಹೇಗಿರ್ಬೋದು ಅಂದ್ರೆ, ಹೂವನ್ನ ತಗೊಂಡು ಆನೆ ಕೊಡೋದು ಏನಾಗುತ್ತೆ, ಆ ಹೂ ಪುಡಿ ಪುಡಿ ಆನೆ ಏನಾಗೋದಿಲ್ಲ. ಈ ದೃಷ್ಟಾಂತ ಅವರು ಕೊಡ್ತಾರೆ. ಹನುಮಂತ ಅಕ್ಷರಗಳನ್ನ ಪಟಪಟ ಹೊಡೆದಾಗ್ತಿದ್ನಲ್ಲ, ಹೇಗೆ ಹೊಡೆದಾಗ್ತಿದ್ದ? ನಾರಾಯಣ ಪಂಡಿತರು ಎಷ್ಟು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಅಘೌಹಂ ರಾಮನಾಮೇವ, ಎಷ್ಟು ಚೆನ್ನಾಗಿದೆ. ರಾಮನಾಮ ಪಾಪಗಳ ರಾಶಿಯನ್ನು ಹೇಗೆ ಸುಟ್ಟು ಬೂದಿ ಮಾಡಬೇಕು, ರಾಮಭಕ್ತ ಹನುಮಂತ ಹಾಗೆ ನಾಶ ಮಾಡ್ತಾ ಇದ್ದ. ಎರಡು ಹೇಳಿದಾಗಾಯ್ತು, ರಾಮನಾಮದ ಮಹಿಮೆ ಹೇಳಿದಾಗಾಯ್ತು, ರಾಮದೂತನ ಮಹಿಮೆ ಹೇಳಿದಾಗೂ ಆಯ್ತು. ಸಂಗ್ರಹ ರಮಣ ಭಾರಿ ಒಳ್ಳೆ ಗ್ರಂಥ ಅದು. ಒಂದು ಆಚಾರ್ಯ ಇದಕ್ಕೆ ವ್ಯಾಖ್ಯಾನ ಇದ್ದಾಗಿದೆ, ನಿರ್ಣಯಕ್ಕೆ ಎಷ್ಟೋ ಕಡೆಗೆ ಅದನ್ನು ಓದಬೇಕು. ಅಷ್ಟೆಲ್ಲ ಹಿಡ್ತಾರೆ. ಹನುಮಂತ ಹೋದರೆ ಅವನು ಹಿಡ್ಕೊಂಡಂತೆ, ಎರಡು ಕಾಲನ್ನು ಹಿಡ್ಕೊಂಡಂತೆ ಗಟ್ಟಿಯಾಗಿ ಒಂದೇ ಕೈಲಿ. ಎಷ್ಟು ಅವನು ಎಷ್ಟು ದೊಡ್ಡದು, ಹನುಮಂತ ಎಷ್ಟು ಜೋರು ಇರಬೇಕು. ಹಿಡ್ಕೊಂಡು ಸಚಕ್ರಬದ್ಧ ಮಾತುರಂ ವಿಧಾಯ ರಾವಣೋಪಮಂ ಅಪೋಥಯದ್ಧ ರಾತಲೆ ಕ್ಷಣೇನ ಮಾರುತೀತನು. ಗರ 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 ತಿರುಗಿಸಿಬಿಟ್ಟು ನೆಲ ಮೇಲೆ ಅಪ್ಪಳಿಸಿದನಂತೆ. ಬಂಡೆ ಮೇಲೆಲ್ಲ ಅರ್ಥ ಮಾಡ್ಕೋಬೇಕು. ಧರಾತಲೆ ಬಂಡೆ ಮೇಲೆ ಹೊಡೆದ ಬಂಡೆ ಪೆಟ್ಟಿಗೆ ಸಾಯ್ತಿದ್ದ. ಬಂಡೆ ಮೇಲೆ ಹೊಡೆದ ನೆಲ ಮೇಲೆ ಹೊಡೆದನಂತೆ, ಅದು ಪೂರ್ತಿ ಕ್ರಶ್ ಆಗಿ ಹೋಗಿಬಿಡ್ತಾರೆ. ವ್ಯಚೂರ್ಣ ಎತ್ ಪುಡಿ ಪುಡಿಯಾಗಿ ಹೋಗಿಬಿಟ್ಟನಂತೆ. ಇದು ಹನುಮಂತನ ಶಕ್ತಿ. ಇದು ವಾಲ್ಮೀಕಿಗಳು ಬರೀತಾರೆ. ಅವನು ಹೇಗೆ ಪುಡಿಯಾಗಿದ್ದ ಅಂದ್ರೆ, ಕಾಲುಗಳ ಉಗುರುಗಳ ಮಸ್ತಿಕೆ ಕೀಲುಗಳಿಂದ ಹಿಡಿದು ಅವನ ಮೆದುಳಿನಲ್ಲಿ ಎಲ್ಲ ಪುಡಿ ಪುಡಿ ನುಜ್ಜು ಗುಜ್ಜಾಗಿ ಹೋಗಿತ್ತಂತೆ. ಯಾವ ಆಕ್ಸಿಡೆಂಟ್ ಅಲ್ಲಿ ಅಷ್ಟು ಗಂಭೀರವಾದ ಸಾವು ಬರೋದಿಲ್ಲ, ಯಾಕಂದ್ರೆ ಟೋಟಲಿ ಇದಾಗಿ ಹೋಗಿದ್ದಾನೆ ಹನುಮಂತನ ಪೆಟ್ಟು ಅಂದ್ರೆ ಹಾಕಿ. ಅದು ಆಕಾಶಾಶ್ಮ ಸಮ ಅಂತ ವಾಯುದೇವರ ಹೆಸರು. ಯಾವ ದೈತ್ಯರಿಂದ ಏನೂ ಆಗದೇನೆ ಅಂತ ನಾಶವನ್ನು ಮಾಡಿ ನಿಂತಾಗ ಈ ಸುದ್ದಿ ಹೋಯ್ತು. ಇಲ್ಲಿ ಅಕ್ಷಕುಮಾರನ ವಧೆ ಬಹಳ ತಾತ್ವಿಕವಾದದ್ದು. ಅಕ್ಷಕುಮಾರನ ವಧೆ ತುಂಬಾ ತಾತ್ವಿಕ. ಈ ಅಕ್ಷಕುಮಾರನೇ ಮುಂದೆ ದುರ್ಯೋಧನನ ಮಗನಾಗಿ ಲಕ್ಷ್ಮಣ ಕುಮಾರನಾಗಿ ಹುಟ್ಟುತ್ತಾನೆ. ನೋಡಿ ಹೇಗೆ ಒಂದು ಜನ್ಮಾಂತರದ ಕಥೆಗಳು. ಇದನ್ನು ಯಾರೂ ಬರೆದಿರಲಿಲ್ಲ. ಮಧ್ವಾಚಾರ್ಯರು ಫಸ್ಟ್ ಟೈಮ್ ಆಚಾರ್ಯರು ಬರೆದಿದ್ದು. ಅಂದ್ರೆ ಪಾಪಿಗಳು ಪ್ರತಿ ಜನ್ಮದಲ್ಲೂ ಹೇಗೆ ಪಾಪರಲ್ಲೇ ವೃದ್ಧಿ ಕಾಣ್ತಾರೆ ಹೊರತು ಮುಂದೆ ಹೋಗಲಿಲ್ಲ. ಪುಣ್ಯವಂತರೆಲ್ಲ ಹೇಗೆ ಮೇಲಕ್ಕೆ ಹೋಗ್ತಾರೆ ತೋರಿಸ್ತಾರೆ. ಆ ಸತ್ತ ರಾವಣ, ಇಲ್ಲಿ ರಾವಣನ ಮಗ, ಅಲ್ಲಿ ದುರ್ಯೋಧನನ ಮಗ, ಇಲ್ಲಿ ವಿಲನ್ನ ಮಗ, ಅಲ್ಲೂ ವಿಲನ್ನ ಮಗನೇ. ಅವನೇನು ಒಳಗೆ ಹೋಗ್ಲಿ, ಇಲ್ಲೂ ಖಳನಾಯಕನ ಅಗ್ರೇಸರ ಇವನು, ಅಲ್ಲೂ ಹಾಗೇನೆ ಪೂರ್ತಿ ನಾಶವಾಗಿ ಹೋದನಂತೆ. ಅಲ್ಲಿ ಅಕ್ಷಕುಮಾರನ ವಧೆ, ಇದಕ್ಕೆ ಎಷ್ಟು ಅರ್ಥ ಇದೆ. ಅಕ್ಷ ಅಂದ್ರೆ ದ್ಯೂತ ಅಂತ ಒಂದು ಅರ್ಥ ಇದೆ. ಅಕ್ಷ ಅಂದ್ರೆ ದ್ಯೂತ. ಅಲ್ಲಿ ದ್ಯೂತಕ್ಕೆ ಹನುಮಂತನಿಗೆ ಭೀಮ ಕೂತಿದ್ರೆ ಏನಾಗ್ತಿತ್ತು ಅಂತ ತೋರಿಸಿಕೊಡ್ತಾರೆ. ಗರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಳಿಲ್ಲ. ಭೀಮನ್ನ ಬಿಟ್ಟಿದ್ರೆ ಅಕ್ಷಕುಮಾರನನ್ನ ಕೊಂದ ಈತ ಅಲ್ಲಿ ಅಕ್ಷದಲ್ಲೂ ಸರ್ವನಾಶ ಮಾಡ್ತಾ ಇದ್ದ ದುರ್ಯೋಧನಾದಿಗಳದು. ಅದೊಂದು ವಿಶೇಷ. ಅಕ್ಷ ಶಬ್ದ ಪ್ರತ್ಯಕ್ಷ ಅಂತ ಒಂದು ಅರ್ಥ ಇದೆ. ಪ್ರತ್ಯಕ್ಷ ಅಂತ ಅರ್ಥ ಇದೆ. ಪ್ರತ್ಯಕ್ಷ ಏನ್ ಮಾಡುದು ದೇವರನ್ನು ತೋರಿಸಿಕೊಡೋದಿಲ್ಲ. ಅಕ್ಷದ ಮೇಲೆ ಹೋಗಬೇಕು ನಾವು. ಅದಕ್ಕೆ ಆಗಮದಿಂದ ಇದಕ್ಕೆ ಬಾಧ ಬರಬೇಕು. ಪ್ರತ್ಯಕ್ಷ ಅನ್ನೋದು ಪ್ರತ್ಯಕ್ಷ ಯೋಗ್ಯ ವಿಚಾರದಲ್ಲಿ ಅಷ್ಟೇ ಕೆಲಸ ಮಾಡುತ್ತೆ ಹೊರತು ಅತೀಂದ್ರಿಯ ವಿಷಯದ ಕೆಲಸಕ್ಕೆ ಬರೋದಿಲ್ಲ. ಅದರ ವಧೆ ಎಂದ್ರೆ ಪ್ರತ್ಯಕ್ಷ ಇತಿಮಿತಿನ ಹನುಮಂತ ತೋರಿಸಿಕೊಟ್ಟ ಅಂತ ಅರ್ಥ. ರಾವಣನ ಸುದ್ದಿ ಹೋಯ್ತು. ನಿಶಮ್ಯ ಶೋಕ ತಾಪಿತಃ, ಓ ಅಂತಡ್ತಾ ಇದ್ದಾರೆ. ಜನ್ಮದಲ್ಲಿ ಕಂಡವರ ಮಕ್ಕಳನ್ನು ಕೊಂದು ಅವ್ರಿಗೆ ಅಳಿಸಿ ಗೊತ್ತಿತ್ತೆ ಹೊರತು ಅತ್ತು ಗೊತ್ತಿದ್ದಿಲ್ಲ. ಇವತ್ತು ಹನುಮಂತ ಅನುಭವ ತಂದು ಕೊಟ್ಟನಂತೆ. ಶೋಕ ತಾಪಿತಃ, ಒಳೋ ಅಂತಡ್ತಾನೆ. ಅದನ್ನು ಕೊಡ್ಲಿಕ್ಕೆ ಹನುಮಂತ ಬಂದಿದ್ದು. ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಗೆದ್ದ ಅಭ್ಯಾಸ ಆಯ್ತು. ಇವರು ಬಂದ್ಮೇಲೆ ಅಂದ್ರೆ ಸೋತೋಡೋ ಅಭ್ಯಾಸ ಮಾಡಿಕೊಂಡ್ರೆ ಹೊರತು ಯಾರು ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ಜಯ ವಿಜಯ ಅಂದ್ರೆ ವಿಜಯ, ಹನುಮದ್ ವಿಜಯ ಇದು. ಹನುಮದ್ ವಿರಾಸ ಅಂತಾನೆ ಕರೆದಿದ್ದಾರೆ. ಅಷ್ಟೊತ್ತಿಗೆ ಇಂದ್ರಜಿತ್ತನ್ನು ಕಳಿಸಿಕೊಟ್ಟನಂತೆ. ಅವನು ಮಹಾಪರಾಕ್ರಮಿ. ಹನುಮಂತನೇ ಬರ್ತಾರೆ, ಯುದ್ಧ ಶುರು ಮಾಡ್ತಾನೆ. ಹನುಮಂತ ಯಥಾ ಪ್ರಕಾರ ಯೋಚನೆ ಮಾಡ್ತಾ ಕೂತಿದ್ದಾನೆ. ಏನೇನೋ ಅಸ್ತ್ರ ಬಿಡ್ತಾ ಹನುಮಂತನ ಏನು ಆಗಿಲ್ಲ. ತಥಾಕ್ಷ ವಾನರೋತ್ತಮಂ ನಚಾಶಕ ದ್ವಿಚಾಲನೆ, ಹನುಮಂತ ಅಲುಗಾಡ್ಲಿಲ್ಲ. ಪೆಟ್ಟಿಗಿಟ್ಟಾಗೋದು ಬಿಟ್ಟುಬಿಡಿ. ದೊಡ್ಡ ಬಾಟ್ಲು ತಗೊಂಡು ಸಾವಿರ ಬಾಟ್ಲು ಹೊಡೆದಿರಿ ಬಂಡೆ ಮೇಲೆ, ಏನಾಗಿರುತ್ತೆ ಬಾಟ್ಲು? ಏನೇನೋ ಆಗಿ ಬಾಟ್ಲು ಒಂದು ಪುಡಿಯಾಗಿರುತ್ತೆ, ಕಲ್ಲು ಹಾಗಿರುತ್ತೆ ಬಂಡೆ. ಇವತ್ತು ಹನುಮಂತ ಆ ಕಾಣಾಶ್ವಾಸ ಅದೇ ದೃಷ್ಟಾಂತ ಕೊಟ್ಟಿತ್ತು. ಬಂಡೆಯ ಮೇಲೆ ಮಣ್ಣ ರಾಶಿ ಹೆಂಡೆಗಡೆ ಬಿದ್ದರೆ ಹೇಗೋ ಹಾಗೆ ರಾಕ್ಷಸ ಶಕ್ತಿಗಳೆಲ್ಲ ಪುಡಿ ಪುಡಿಯಾಗಿ ಹೋಗ್ತಾ ಇದ್ವಂತೆ ಅಂತ ಸನ್ನಿವೇಶ. ಆ ಹನುಮಂತ ಯೋಚನೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾನೆ. ಇದಕ್ಕೆ ಆಲೋಚನೆ ಸರ್ವ ವಿಷಯ ಮೃಜಯೋಗಿ ಜ್ಞಾನಂ ಅಂತ ಕರೆದಿತ್ತು. ನಾನು ಇವನ್ನಂತೂ ಕೊಲ್ಲಾಗಿಲ್ಲ, ಕೊಲ್ಲಬಾರದು ಕೂಡ, ಯಾಕೆ ಲಕ್ಷ್ಮಣನೇ ಮೀಸಲಿ ಇವನು. ಆದರೆ ಇವನು ಬಂದಿದ್ದಾನೆ, ಬ್ರಹ್ಮಾಸ್ತ್ರವನ್ನು ಬೇರೆ ಪ್ರಯೋಗ ಮಾಡ್ತಾನೆ ಇಂದ್ರಜಿತ್. ಬ್ರಹ್ಮಾಸ್ತ್ರವನ್ನು ಇವನು ಪ್ರಯೋಗ ಮಾಡಿದ್ದಾನೆ. ನಾನು ಭಾವಿ ಬ್ರಹ್ಮ, ಅದು ಈಗಲೇ ಬ್ರಹ್ಮದೇವರಾದರ ಅಸ್ತ್ರ ಇದು. ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ, ಬ್ರಹ್ಮದೇವರ ವರವನ್ನು ಜೇಕಾಷ್ಟು ಮೀರಿಬಿಟ್ಟಿದ್ದೇನೆ ಈಗಾಗಲೇ. ಮಯಾ ವಲ ವಿಲಂಘಿತಾಹ ಅನೇಕಶಃ ಸ್ವಯಂಭುವ, ಅವರಿಗೆ ಸ್ವಲ್ಪ ನಾನು ಗೌರವ ಕೊಡಬೇಕು. ಗೌರವ ಕೊಡಕ್ಕೆ ಒಳ್ಳೆ ಜಾಗ ಇದು ಒಂದು. ಅದಕ್ಕೆ ನಾನು ಸ್ವಲ್ಪ ಮಾನ ಮಾಡಿಬಿಡ್ತೇನೆ, ಸಿಕ್ಕಂತೆ ಮಾಡ್ತೇನೆ. ಇದು ಮೊದಲನೇದು. ಎರಡನೇದಾಗಿ ಸಿಕ್ಕಂತೆ ಮಾಡಿದ ಅನುಕೂಲ ಏನಿದೆ ಗೊತ್ತಾ? ಈ ರಾಕ್ಷಸ ಹಾರಾಡ್ತಾ ಇದ್ದಾರೆ, ಈ ಕಪಿ ಸಿಗಲಿ ಮಾಡ್ತೇವೆ ಸಿಗಲಿ ಮಾಡ್ತೇವೆ ಅಂತ ಇದ್ದಾರೆ. ನಾ ಸಿಕ್ಕ ತೋರಿಸ್ತೇನೆ, ಏನ್ ಮಾಡ್ತಾರ ಮಾಡ್ಲಿ ಅವರು. ಎರಡನೇದಾಯ್ತು, ಈಗ ಹನುಮಂತ ಸಿಗಲೇ ಇಲ್ಲ, ಬೈ ಚಾನ್ಸ್ ಪಾರಾಗಿಬಿಟ್ಟ ಅಂತ ಆಗಬಾರದು. ಸಿಗದೆ ತೋರಿಸಿದ್ದೇನೆ, ಸಿಕ್ಕ ತೋರಿಸ್ತೇನೆ. ಈಗ ಏನ್ ಇತಿ ಹೇಳ್ತಾರೆ, ಕಿಮತ್ರ ಕುರಿಯೂರತ್ರ ಈ ರಾಕ್ಷಸ ಇದ್ದಾರಲ್ಲ ಪ್ರಹಿಷ್ಟ ರಕ್ಷಸಾಂಗಣ ಇವರೇನು ಮಾಡಕ್ಕಾಗೋದಿಲ್ಲ. ಎರಡನೇದಾಯ್ತು. ಮೂರನೇದು ಇತಿಹ ಲಕ್ಷ್ಯಮೇವ ಮೇ ಸ ರಾವಣಶ್ಚ ದೃಶ್ಯತೆ. ಹೇಗೂ ರಾವಣ ನೋಡ್ಕೊಂಡು ಹೋಗ್ಬೇಕು ನಾನು, ನಾನಾಗಿ ಹೋಗೋದಕ್ಕಿಂತ ಇವರಾಗಿ ಕರ್ಕೊಂಡು ಹೋಗ್ತಾರೆ ಪಾಪ. ಟಿ ಪೂರ್ತಿ ಕ್ಲೇಮ್ ಮಾಡೋ ಪದ್ಧತಿ ತೋರಿಸ್ಬಿಡ್ತಾರೆ ಹಣವನ್ನು. ನಾನಾಗಿ ಆಫೀಸ್ ಖರ್ಚಲ್ಲೇ ಹೋಗ್ಬೋದು, ಏನು ಯೋಚನೆ ಮಾಡಾಗಿಲ್ಲ. ಮೂರು ಕಾರಣಕ್ಕೆ ಹಾಗೆ ಮಾಡಿದ್ರಂತೆ. ಇಂದಿರೇಶನೆ ನಿನ್ನದೊಂದು ಒಂದು ಕ್ರಿಯವು ದ್ವಂದ್ವ ವಾಯಿತು ಅಂತ ಹೇಳಿದ್ದಾರೆ. ಪರಮಾತ್ಮನ ಒಂದೊಂದು ಕಾರ್ಯ ಅನೇಕ ಮುಖದ ಸಾಧನೆ ಮಾಡೋ ಹಾಗೆ ಇವರು ಪರಮಾತ್ಮನ ಮುಖ್ಯ ಪ್ರತಿಬಿಂಬ ವಾಯುದೇವರು. ಇವರದ್ದು ಅದೇ ರೀತಿ ನಡೀತಾ ಇದೆ. ಅಷ್ಟು ನಡೀತಂತೆ ಎಲ್ಲ ಹೋದ್ರು. ಆ ರಾಕ್ಷಸರೆಲ್ಲ ನಿಂತಿದ್ದಾರೆ. ಹನುಮಂತ ಸಿಕ್ಕ ಸುಮ್ಮನೆ ನಿಂತು ಬಿಟ್ಟನಂತೆ. ಅವರು ಬಂದ್ರು ಎಲ್ಲ ಬಬಂಧೂರ್ ಅನ್ಯಾಪಾಶ ಕೈಹಿ ಜಗಾಮ ಶಾಸ್ತ್ರ ಮಶ್ಯತತ್. ಬೇರೆ ಉಕ್ಕಿರ ಸರಪಳಿತ ಬಿಗಿದು ಬಿಟ್ರಂತೆ ಬೇರೆ ಪಾಶೆ ಅಷ್ಟಲ್ಲೇ ಬಿಡಿಸ್ಕೊಂಡ್ರೆ ಕಷ್ಟ ಅಂತ ಭಯ ಅವರಿಗೆ. ಬ್ರಹ್ಮಾಸ್ತ್ರ ನಂಬಿಕೆ ಇಲ್ಲ ಅವರಿಗೆ. ಅದಕ್ಕೆ ಕಟ್ಟಕ್ಕೆ ಶುರು ಮಾಡಿದ್ರಂತೆ. ಆಗ ಇಂದ್ರದೇವ ಹಣೆ ಹಣೆ ಹೊಡ್ಕೊತಾ ಇದ್ದಾನೆ. ಇವರು ಮೂರ್ಖರು. ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ ಮೇಲೆ ಬೇರೆ ಯಾವುದನ್ನು ಉಪಯೋಗಿಸಬಾರದು. ಬ್ರಹ್ಮಾಸ್ತ್ರದಿಂದ ಕಟ್ಟಿದ ಮೇಲೆ ಬೇರೆ ಅದನ್ನು ಉಪಯೋಗಿಸಿಬಿಟ್ರೆ ನಾವು ಗಂಗೆಗೆ ನೀರು ಪೋಷಣೆ ಮಾಡಿ ಶುದ್ಧ ಮಾಡಕ್ ಹೊರಟಾಗತ್ತೆ. ಅದು ಅತ್ಯಂತ ಪವಿತ್ರ, ಅದನ್ನೇ ಜೋರು ಮಾಡದ ಭಾರಿ ತಪ್ಪದು. ಇವು ಸ್ವಲ್ಪ ವಿವೇಕ ಇರಬೇಕು. ದೊಡ್ಡವ್ರು ಹಿಡಿದ ಸಣ್ಣವ್ರು ಹಿಡಿಬಾರದು ಶಾಸ್ತ್ರ ಹಿಡಿತದೆ. ದೊಡ್ಡವ್ರು ಹಿಡಿದ ಸಣ್ಣವ್ರು ಹಿಡಿಬಾರದು. ಯಾಂಚ ಮೋಘ ವರ ಮಧಿಗುಣೇ ನಾಥಮೇ ಲಬ್ಧ ಕಾಮ ಕವಿಗಳು ಆ ಮಾತನ್ನು ಹೇಳುತ್ತಾರೆ. ದೊಡ್ಡವರನ್ನ ಹಿಡಿದು ಸಣ್ಣವರ ಹತ್ರ ಹೋಗಬಾರ್ದು. ಉತ್ತಮ ಗುರುವ ಚಿಕ್ಕಗಳ ಹತ್ರ ಹೋಗಬಾರದು ಆಚಾರ್ಯ ಶಾಸ್ತ್ರ. ಅದು ಬಂದು ಉತ್ತಮ ಗುರುಗಳ ಹತ್ರ ಚಿಕ್ಕ ಗುರುಗಳ ಹತ್ರ ಹೋಗಬಾರದು, ದೊಡ್ಡ ದೋಷ ಅದು ಬಂದು. ಇದು ಉತ್ತಮ ದೇವತೆ ಹಿಡಿದ ಸಣ್ಣ ದೇವತೆ ಹೋಗಬಾರದು. ಅದಂತೂ ದೇವತೆ ಅಲ್ಲ, ಬರೀ ಇವು ಸರಪಣಿಗಳು. ಅದನ್ನು ಕಟ್ಟಬಾರದು. ಅದು ಬ್ರಹ್ಮಾಸ್ತ್ರವೇ ನಂಬಿಕೆ ಇಲ್ಲ. ಆ ಸರಪಳಿ ಮೇಲೆ ಭಾರಿ ನಂಬಿಕೆ ಅವಕ್ಕೆ ಕಟ್ಟಿದ್ರಂತೆ ಹತ್ರ ಹೋಗ್ಬಿಡ್ತಂತೆ. ಆ ಕಡೆ ಕೈ ಬಿಟ್ಬಿಡ್ತಾರಂತೆ, ಒಳಗೆ ನಿಮ್ಮ ನಂಬಿಕೆ ಇಲ್ಲ ಅಂತ ಹೋಗ್ಬಿಡ್ತಾರಂತೆ. ಇಂದ್ರದೇವ ಗೊತ್ತಾಯ್ತು ಮೂರ್ಖರು ಗಟ್ಟಿ ಆಗಿತ್ತಾಗಲೇ. ಹನುಮಂತನ ಉದ್ದೇಶ ಸಿಗೋದಾಗಿತ್ತಲ್ಲ, ಅದಕ್ಕೆ ನೋಡಿದಾಗೆ ಸುಮ್ಮನೆ ನಿಂತು ಬಿಟ್ಟನಂತೆ. ಇಂದ್ರದೇವ ಅನ್ಕೊಂಡಂತಾಗ ಈ ಕಪಿ ಭಾರಿ ಬುದ್ಧಿವಂತ, ಅಸ್ತ್ರ ಬೇರೆ ಹೊರಟೋಗಿದೆ, ಇನ್ನೂ ಯಾಕೆ ಸುಮ್ಮನೆ ಇದ್ದಾನೆ ಅಂತ ಅವನಿಗೆ ಆಶ್ಚರ್ಯ ಆಯ್ತಂತೆ. ನೋಡಿದ್ರೆ ಇದೇ ಅಸುರಮೋಹನ ಸ್ಪಷ್ಟ ಮಾಡ್ತಾ ಇದ್ದಾರೆ. ಹನುಮಂತನ ಶಕ್ತಿಯ ಬಗ್ಗೆ ಇಂದ್ರದೇವತೆ ಅರ್ಥ ಮಾಡ್ಕೊಂಡ್ಬಿಟ್ಟ. ಅಸ್ತ್ರ ಹೋದ್ರು ಯಾಕೆ ನಿಂತಿದ್ದಾನೆ, ಏನೋ ಮನಸ್ಸಿನಲ್ಲಿ ಇರಬೇಕು ಅಂತ ಅನ್ಕೊಂಡ್ಬಿಟ್ಟ. ಹನುಮಂತ ಸಿಕ್ಕಾಯ್ತು, ಎಲ್ಲ ಕಟ್ಟಿದ್ರಂತೆ. ಅವ್ರ ಎಂಥ ಮೂರ್ಖರು! ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ಉಕ್ಕಿನ ಸರಪಣೆ ಮೇಲೆ ಭಾರಿ ನಂಬಿಕೆ ಅವರಿಗೆ. ನಮ್ಮದು ಹಾಗೇನೆ. ಭಾವಿ ಬ್ರಹ್ಮದವರ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ನಮಗೆ. ಯಾವುದೋ ಕೋರ್ಸ್ ಮೇಲೆ ಭಾರಿ ನಂಬಿಕೆ, ನಮಗೆ ಉದ್ಧಾರ ಮಾಡಿಬಿಡ್ತೇವೆ ಅಂತ ಹೇಳಿಬಿಟ್ಟು. ಎಂಥ ಜನ ಇದ್ದಾರೆ! ಆಚಾರ ಶಾಸ್ತ್ರದವರು ಮಣ್ಣು ತಿಂತೇವೆ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಅಯ್ಯೋ, ಯಾರೋ ವಿದ್ಯಾಪೀಠಕ್ಕೆ ಸೇರಿಸಿಬಿಡಿ, ಯಾಕೆ ಪಾಪ ಸೇರಿಸಿಬಿಟ್ಟಿದ್ದು, ಏನಾಯ್ತು ನಿಮಗೆ ಪಾಪ? ಆ ಹಡೆ ಹಡೆ ಹೊಡ್ಕೊಂಡ್ಬಿಡ್ತಾರೆ. ಏನಾಯ್ತು? ಮೆಡಿಕಲ್ ಸಿಗಲಿಲ್ಲ, ಕಂಪ್ಯೂಟರ್ ಸಿಗಲಿಲ್ಲ, ಇಂಜಿನಿಯರಿಂಗ್ ಸಿಗಲಿಲ್ಲ, ಹೌದು ಬಿ ಎಸ್ ಸಿ ಸಿಗಲಿಲ್ಲ, ಬಿ ಎನೂ ಇಲ್ಲ, ಬಿ ಕಾಮು ಸಿಗಲಿಲ್ವಾ, ಡಿಪ್ಲೊಮಾ ಅದೂ ಸಿಗಲಿಲ್ಲ, ಐಟಿ ಟ್ರೈನಿಂಗ್ ಕೊಡ್ತಾರಲ್ಲ ಪಾಪ ಅದೂ ಸಿಗಲಿಲ್ವಾ, ಅದಕ್ಕೆ ಸೇರಿಸಿದೆ. ಹಾಗಿದ್ರೆ ಪರವಾಗಿಲ್ಲ, ಹಾಗಿದ್ರೆ ಪರವಾಗಿಲ್ಲ, ಪುಣ್ಯ ಬುದ್ಧಿವಂತನ ಸೇರಿಸಿಲ್ಲಲ್ಲ, ಪುಣ್ಯಕ್ಕೆ ಕೆಲಸಕ್ಕೆ ಬಾರದನ್ನು ಸೇರಿಸಿದ್ದೀರಿ ಅಷ್ಟೇ. ಮತ್ತೆ ಹೇಳ್ತಾರೆ ಇವರು ಸೇರಿಸಿದ್ದೀರಿ, ಸೀಟ್ ಸಿಗಲಿಲ್ಲ ಅಂತೇಳಿ ಮುನ್ನೋಡಿ ಸಿಕ್ಕರೆ ಬಿಡಿಸ್ಬಿಡಿ ಮತ್ತೆ ಅದು ಬೇರೆ ಜೊತೆಗೆ. ಇಲ್ಲಿ ಆಳಾಗೋಗ್ಬಿಟ್ರೆ ಕಷ್ಟ ಅಂತವನಿಗೆ. ಈ ಸುಧಾದಿ ಗ್ರಂಥಗಳ ಮೇಲೆ ನಮಗೇನೇನೂ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ರಾವಣ ರಾಕ್ಷಸರ ಒಂದೇ, ನಮ್ಮ ಪದ್ಧತಿನೂ ಒಂದೇ. ನಿಜವಾಗ್ಲೂ ಕಾಪಾಡೋದಿವೆ, ಅವ್ರ ಹೆಸರು ಹೊಟ್ಟೆ ಪಾಡಿಗೆ ಅಷ್ಟೇ, ಅವೆಲ್ಲ ಕೂಡ ಉಳಿಯೋದು ಇದು ಒಂದೇ. ಶಾಶ್ವತವಾದದ್ದು ಅಂದ್ರೆ ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋಭಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇವಂ ಮೋಕ್ಷಮೇತೆ ಭಜಂತೆ ಸದೇತಿ. ರಾಮಾಯಣ ಮಹಾಭಾರತಗಳು ಇವತ್ತು ಎಷ್ಟು ವ್ಯಾಲ್ಯೂಬಲ್ ಅಂತ ಹೇಳೋದಕ್ಕೆ ಆ ಕರೋಡಪತಿ ಬಂದಿತ್ತಲ್ಲ, ಒಂದು ಪ್ರಶ್ನೆ ಗೊತ್ತುಕೊಂಡು ಕೋಟಿ ರೂಪಾಯಿ ಬರೋ ಸ್ಥಿತಿ ಬಂದಿತ್ತು ಅದಕ್ಕೆ. ಈ ಭೂಲೋಕದಲ್ಲೇ ಕೋಟಿ ಕೊಡೋ ಶಕ್ತಿ ಇದ್ದ ಮೇಲೆ ಇನ್ನು ಪರಲೋಕದಲ್ಲಿ ಎಷ್ಟು ಕೊಡುತ್ತೆ ಲೆಕ್ಕ ಹಾಕಿ ಶಾಸ್ತ್ರ. ಏನೇನೋ ಪ್ರಶ್ನೆ ಕೇಳಿದ ಹೆಸರು, ತನ್ನ ಮೂರನೇ ಹೆಂಡತಿ ಹೆಸರೇನು, ಆಕಾಶ ನೋಡಿದ ಕೊಡ್ತಿಲ್ಲ, ಕೋಟಿ ರೂಪಾಯಿ ಹೋಯ್ತು ಹೇಳಿದೋಡ ಬಂದ್ಬಿಡ್ತಾ ಇತ್ತು. ಅದೇ ರಾಮಾಯಣ ಮಹಾಭಾರತ ಇವತ್ತು ದುಡ್ಡು ತಂದು ಕೊಡ್ತವೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಇನ್ನ ಬರೀ ಇವ್ರು ಒಂದೊಂದು ಪ್ರಶ್ನೆ ಕೇಳ್ತಾರಂತದ್ದು, ಬೇರೆ ಲೋಕದ ಕೇಳೋ ಪ್ರಶ್ನೆ ಅದು ಒಂದೇ, ಇನ್ಯಾವ ಕೇಳೋದೇ ಇಲ್ಲ ಅವರು ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಕಾದ ಯಮದೂತದ ಮುಂದೆ ನಿಂತಾಗ, ಯಮದೇವರ ಮೇಲೆ ನಿಂತಾಗ ಕೇಳೋ ಪ್ರಶ್ನೆಗಳು ಅಂದ್ರೆ ಎಷ್ಟು ಏಕಾದಶಿ ಮಾಡಿದ್ದಿ, ಎಷ್ಟು ಕೃಷ್ಣಾಷ್ಟಮಿ ಮಾಡಿದ್ದಿ, ಎಷ್ಟು ಸಂಧ್ಯಾವಂದ್ಯ ಮಾಡಿದ್ದಿ, ಎಷ್ಟು ಸತ್ಯ ಹೇಳಿದ್ದಿ, ಎಷ್ಟು ಧರ್ಮ ಹೇಳಿದ್ದಿ ಅಂತ ಕೇಳ್ತಾರೆ ಹೊರತು ಉಳಿದ್ಯಾವುದು ಕೇಳೋದಿಲ್ಲ. ಇನ್ವ್ಯಾಲಿಡ್ ಅವೆಲ್ಲ. ಬಸ್ ಹತ್ತಿದಾಗ ಟಿಕೆಟ್ ಕೇಳ್ತಾರೆ ಹೊರತು ನೀವು ಯಾರ ಮಗ, ನಿಮ್ಗೆ ಎಷ್ಟು ಜನ ಮಕ್ಕಳು, ಕಾರ್ ಎಷ್ಟಿವೆ, ಎಲ್ಲಿ ಕೆಲಸ ಮಾಡ್ತಿ, ಅದು ಹೇಳಕ್ ಹೋದ್ರೆ ಹೇಳ್ಬೇಡಿ ಹೊತ್ತಾಗತ್ತೆ ಬಾ ಟಿಕೆಟ್ ತೋರಿಸಿ ಅಂತಾನೆ ಅಷ್ಟೇ. ಅವ್ರಿಗೆ ಟೈಮ್ ಎಷ್ಟು ಆಗುತ್ತೆ, ಉಪಯೋಗ ಇಲ್ಲ ಅವನಿಗೆ. ಏನಾಗಿದ್ರು ಪ್ರಯೋಜನ ಇಲ್ಲ ಅವನು, ಅವನಿಗೆ ಬೇಕಾದ ಟಿಕೆಟ್ ಅಷ್ಟೇ. ಅಂದ್ರೆ ಬಸ್ ಹತ್ತಿದಾಗಲೇ ನಮ್ಮ ಕಾರು ಗೀರ ಹಿಂದೆ ಬರೋದಿಲ್ಲ. ಇದು ಯಮದೂತರ ಹತ್ರ ಹೋದ ಯಾವ್ದು ಬರ್ತಾವೆ ಲೆಕ್ಕ ಹಾಕ್ರಿ. ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ರಾಮಾಯಣ ಮಹಾಭಾರತಗಳು ನಮಗೆ ಹೊಸ ಪ್ರಪಂಚವನ್ನು ತೋರಿಸ್ತವೆ. ಯಾವುದನ್ನ ಮರ್ತಿದ್ದೇವೆ ಅದನ್ನು ತೋರಿಸೋ ಜನ ನಮ್ಮಲ್ಲಿಲ್ಲ ಇವತ್ತು. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತೋ ಒಳ್ಳೆ ದೃಷ್ಟಾಂತ ಇದು. ತಕ್ಷಣ ಅವನು ಹನುಮಂತ ನಿಂತ ಎತ್ತ ಕರ್ಕೊಂಡು ಹೊರಟ್ರೆ ಅಂತಿವರಲ್ಲ, ಅದು ಹೇಳ ತುಂಬಾ ವಿಚಾರ. ಸುಂದರಕಾಂಡ ಒಂದೇ 8 ದಿವಸದಾಗಿದ್ದೆ, ಅದನ್ನ ಪ್ರಸಂಗ ಬಂತು ಅಂತ ಹೇಳ್ತೇನೆ. ಅದ್ರ ಕ್ಯಾಸೆಟ್ ರೆಡಿ ಇದೆ, 8 ದಿವಸಗಳ 8 ಕ್ಯಾಸೆಟ್ ಪೂರ್ತಿಯಾಗಿರೋದು ರೆಡಿ ಇದೆ. ಅಪೇಕ್ಷೆ ಇದ್ದವ್ರು ಉಪಯೋಗಿಸಬಹುದು ಅಂತ, ಯಾಕೆಂದ್ರೆ ಇಲ್ಲಿ ಹೇಳಿಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳೋದಕ್ಕೆ ಕೇಳಿದೆ ಅಷ್ಟೇ. ಇವು ಅರ್ಜೆಂಟ್ ಆಗಿ ಮುಗಿಸ್ಲಕ್ಕೆ ಹೊರಟು ಕುಂಭಕರ್ಣಾರ ಸಾಯ್ಬೇಕು ಕೊನೆಪಕ್ಷ ಇವತ್ತು, ಆದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕಾಗಿದೆ ಅಷ್ಟೇ. ಕರ್ಕೊಂಡು ಹೊರಟ್ರೆ ಅಂತ ಗಟ್ಟಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೊತ್ತು ಏನಾಗಿದೆ, ಹನುಮಂತ ರಥೋತ್ಸವ ಆದಾಗ ಆಗ್ತಾ ಇದೆ, ರಾಮನವಮಿ ರಥೋತ್ಸವ ಇದ್ದಾಗೆ. ಭಕ್ತಿ ಇಲ್ಲ ಪಾಪಿಗಳಿಗೆ, ಅದು ಎಳ್ಕೊಂಡು ರಥ ಎಳ್ಕೊಂಡಾಗ ಆಯ್ತಲ್ಲ, ಡೈರೆಕ್ಟ್ ಮೂರ್ತಿ ಅಲ್ಲ, ಡೈರೆಕ್ಟ್ ಹನುಮಂತನನ್ನು ಎಳ್ಕೊಂಡು ಹೋಗ್ತಿದ್ದಾರೆ. ಸಸಿರ ವೈಕುಂಠಕ್ಕೆ ಹೋಗೋದಾಯ್ತು ಅವರಿಗೆ, ಬುದ್ಧಿ ಇಲ್ಲ. ರಾಮ ನಿಲ್ಲಿಸಿದ್ರಂತೆ, ರಾವಣ ನಿಂತು ನಿಂತು ಸಿಂಹಾಸನ ದೊಡ್ಡ ಸಿಂಹಾಸನ ಮೇಲೆ ಕೂತಿದ್ದಾರೆ. ಹನುಮಂತ ನೋಡ್ತಾನೆ, ಸಿಟ್ಟು ಬಂತಂತೆ, ಎಷ್ಟು ಪಾಪಿ ಇವನು, ಕಂಡು ಕಂಡವರ ಆಸ್ತಿ ಹಾಳೆ ಮಾಡಿ ಅಷ್ಟು ಮೇಲೆ ಕೂತಿದ್ದಾನೆ. ನಾನು ರಾಮ ಭಕ್ತ, ನಾನು ಕೆಳಗೆ ನಿಂತುಕೊಂಡ್ರೆ ರಾಮದೇವರ ಅವಮಾನ, ನನಗಲ್ಲ ರಾಮದೇವರಿಗೆ ಅವಮಾನ, ಅದಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿ ತನ್ನ ಬಾಲ ಬೆಳೆಸಿಬಿಟ್ಟನಂತೆ. ಬೆಳೆ ದೊಡ್ಡ ಬಾಲ ಬೆಳೆಯೋದು, ಸುತ್ತೋದು, ಮೇಲೆ ಸರಿಯಾಗಿ ಕೊಡೋದು, ಈ ಹಾಲಲ್ಲಿ ತುಂಬಿಕೊಂಡು ಪ್ಯಾಕ್ ಆಗಿ ಬರುತ್ತಲ್ಲ ಆ ತರ ಒಟ್ಟಿಗೆನೆ ಡೈರಿಗಳಲ್ಲಿ. ಹನುಮಂತ ಒಟ್ಟಿಗೆ ಬೆಳೆಸೋದು ತುಂಬಿಸೋದು ಮೇಲೆ ಬರೋ ಆಟೋಮೆಟಿಕ್ ಅಲ್ಲ, ದೊಡ್ಡದಾಗಾಯ್ತಂತೆ. ಆನಂದ ರಾಮಾಯಣದಲ್ಲಿ ಹೇಳ್ತಾರೆ, ಹನುಮಂತ ಹಾರಿ ಕುತ್ಕೊಂಡ್ಬಿಟ್ಟಂತ ಅದ್ರ ಮೇಲೆ. ರಾವಣ ಹೀಗೆ ನೋಡ್ತಾ ಹೀಗೆ ನೋಡ್ಬೇಕಾಯ್ತಂತ ಹನುಮಂತನನ್ನು. ಅದು ಭಗವಂತನ ಭಕ್ತರ ಎತ್ತರಕ್ಕೆ ಯಾರೂ ಬರೋದಿಲ್ಲ, ಈ ತಾತ್ವಿಕ ಆನಂದಕ್ಕೆ ಭೌತಿಕ ಆನಂದ ಎಂದೂ ಸಾಟಿಯಲ್ಲ ಎಂಬುದನ್ನು ಹನುಮಂತ ತೋರಿಸ್ತಾನೆ. ಹನುಮಂತ ರಾವಣ ಯಾವುದೋ ಒಂದು ಇದ್ರ ಮೇಲೆ ಕೂತಿದ್ದಾನೆ ಅಷ್ಟೇ, ಸಿಂಹದ ಸಿಂಹಾಸನದ ಮೇಲೆ ಹನುಮಂತ ತನ್ನ ಬಾಲದ ಮೇಲೆ ತಾನು ಕೂತಿದ್ದಾನೆ. ನಮ್ಮ ಕಾಲನೇ ನಾನು ನಿಲ್ಬೇಕು ಅಂತ ಹೇಳ್ತಾರೆ, ಅದು ದುಷ್ಟ ಆಗ್ತದೆ. ಇನ್ನೊಬ್ಬರ ಕಾಲನೇ ನಿಂತರ ಪ್ರತೀತಿ ಆಗ್ತದೆ, ನಮ್ಮ ಕಾಲನೇ ನಾನು ನಿಲ್ಬೇಕು. ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಉಪನಿಷತ್ ಹೇಳುತ್ತದೆ. ಪುಚ್ಛ ಅಂದ್ರೆ ಪರಮಾತ್ಮ, ಪರಮಾತ್ಮನನ್ನು ಅವಲಂಬಿಸಿ ಹನುಮಂತ ಬದುಕಿದ್ದಾನೆ ಹೊರತು ಕಂಡವನ್ನು ಅವಲಂಬಿಸಿ ಬದುಕಿಲ್ಲ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಬಾಲ ಬೆಳೆಸಿದಾಗಲೇ ಹನುಮಂತ ತೋರಿಸ್ತಾರೆ. ಅಲ್ಲಿಂದ ಮುಂದೆ ರಾವಣ ನೋಡಿದನಂತೆ, ಆಶ್ಚರ್ಯಪಟ್ಟವನೇ, ಕಪಿ ಕುತೋಸಿ ಕಶ್ಯವ ಕಿಮರ್ಥಮ್ ಈದೃಶಂ ಕೃತಂ. ಹಲೋ ಕಪಿ, ಯಾರು ಎಲ್ಲಿಂದ ಬಂದೆ, ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಕೇಳಿದಾಗ ಹನುಮಂತ ಉತ್ತರ ಕೊಡಿ, ಇಷ್ಟೆಲ್ಲ ಮಾಡಿದ ವ್ಯಕ್ತಿಯನ್ನು ಕಪಿ ಅಂತ ಕರೆದರೆ ಏನು ಅನ್ಯಾಯ. ಅವ್ರು ಡಾಕ್ಟರ್ ಇರ್ತಾನೆ, ಕಪಿ ಇದ್ದಾಗ ಇರ್ತಾರೆ, ಹಾರ್ಟ್ ಸ್ಪೆಷಲಿಸ್ಟ್ ಅವನು, ಹೋಗ್ತಾರೆ ಕಪಿ ಐತೆ ಯಾರು ಮಾತಾಡಿಸ್ತಾರ, ಸಾರ್ ಡಾಕ್ಟ್ರೇ ಅಂತ ಮಾತಾಡಿಸ್ತಾರೆ. ಯಾಕೆ ಅವ್ನ ಶಕ್ತಿ ಎಷ್ಟಿದೆ ಗೊತ್ತಾಗಿ, ಅವ್ನು ನೋಡಕ್ಕಾಗಿದ್ದಾನೆ, ಎಕ್ಸ್ಪರ್ಟ್ ಮುಟ್ಟದ ಅಂದ್ರೆ 100% ಸಕ್ಸಸ್ಫುಲ್. ಅಂಥವನ್ನ ಯಾರು ಕಪಿ ಅಂತ ಕರೀತಾರ, ಯಾವುದೋ ಜನ್ಮದ ಪಾಪ, ಪಾಪ ರೂಪ ಚೆನ್ನಾಗಿಲ್ಲ, ಅದು ಒಳ್ಳೆ ಎಕ್ಸ್ಪರ್ಟ್ ಆಗಿದ್ದಾನೆ ಪಾಪ. ಅಂದ್ರೆ ಕಪಿ ಅಂತ ಕಪಿ ಇದ್ದಾಗಿದ್ರು ಕರೆಯಲಿಕ್ಕೆ ಬರೋದಿಲ್ಲ. ಇಷ್ಟೆಲ್ಲಾ ಮಾಡಿದ ಅಕ್ಷಕುಮಾರನಂತ ತನ್ನ ಮಗನ್ನೇ ಕೊಂದವನ ಕಪಿ ಅಂತ ಕರೆದರೆ ತನ್ನ ಮಗನ ಸ್ಟೇಟಸ್ ಎಲ್ಲಿ ಬಂತಾಗಿದ್ರೆ, ಅದಕ್ಕೆ ವಿವೇಕ ಇಲ್ಲ ಅವನಿಗೆ. ಕುತೋಸಿ ಕಶ್ಯವ ಕಿಮರ್ಥಂ ಈದೃಶಂ ಕೃತಂ, ಎಲ್ಲಿಂದ ಬಂದಿ, ಯಾರಿಗೆ ಸೇರಿದವನು, ಈ ಎಲ್ಲ ಮ್ಯಾಕ್ ಮಾಡಿದೆ ಅಂತ ಕೇಳಿ ಹನುಮಂತ ಮಾತಾಡಿದಂತೆ. ಹನುಮಂತನ ಎಲ್ಲವನ್ನೂ ಕಲಿಬೇಕು, ಮಾತಾಡೋದನ್ನು ಕಲಿಬೇಕು, ಶುರು ಮಾಡೋದನ್ನು ಕಲಿಬೇಕು. ಆಂಜನೇಯ ಅಂತ ಹೇಳ್ಕೋಬಾರದೆ, ಹನುಮಂತ ಅಂತ ಹೇಳ್ಕೋಬಾರದೆ, ಕೇಸರಿಯ ಮಗ ಅಂತ ಹೇಳಬಾರದೆ, ಸುಗ್ರೀವ ಮಂತ್ರಿ ಅಂತ ಹೇಳಬಾರದೆ, ನಿನ್ನ ಮಗನ ಕೊಂದವನು ಅಂತ ಹೇಳಬಾರದೆ, ಸಮುದ್ರ ದಾಟವನು ಅಂತ ಹೇಳಬಾರದೆ, ಒಂದೂ ಇಲ್ಲ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ, ಕವೈಹಿ ದೂತಂ ಆಗತಂ ದುರಂತ ವಿಕ್ರಮ ಶ್ಯಮಾಂ. ಇದು ಬಹಳ ಮುಖ್ಯವಾದ ಮಾತು. ಅಮೆರಿಕಕ್ಕೆ ಹೋಗಿರ್ತಾನೆ ಯಾರು ಅಂತ ಕೇಳಿ, ಇಂಡಿಯನ್ ಫಸ್ಟ್ ಆನ್ಸರ್. ಇನ್ ಏನ್ ಕೊಟ್ಟರು ಅರ್ಥ ಇಲ್ಲ ಅವರು, ಫಸ್ಟ್ ಇಂಡಿಯನ್. ಆಮೇಲೆ ಮುಂದಿನ ಪ್ರಶ್ನೆ ಇದು, ಅದಕ್ಕೆ ನಾನು ಭಗವಂತನ ದಾಸ. ಈ ಮಾತಿನಲ್ಲಿ ಹನುಮಂತನ ದೊಡ್ಡ ವ್ಯಕ್ತಿತ್ವ ಇದೆ. ಪನ್ನಂಗ ಶಯನ ಶ್ರೀ ಹಯವದನ ದಾಸರೋಡು ನಿನ್ನ ಪೋಲುವರುಂಟೆ ಮಧ್ವ ಮುನಿರಾಯ, ವಾದಿರಾಜ ಸ್ವಾಮಿಗಳ ಮಾತು. ದಾಸರಲ್ಲಿ ಸಚಿಶ್ರೇಷ್ಠರಾದವರು ಇವರು. ಪರಮಾತ್ಮ ಈಶಾ, ನಾನು ಪರಮಾತ್ಮನ ದಾಸ. ಅದಕ್ಕೆ ಆಚಾರ್ಯರು ಸರ್ವಮೂಲ ಗ್ರಂಥ ಬರೆದಿದ್ದಾರೆ. ಸರ್ವಮೂಲ ಗ್ರಂಥಗಳು ಏನು ಎಷ್ಟು ಗೊತ್ತೇ, 37 ಅಂತ ಕರೀತೇವೆ. ಯಾತಕ್ಕೆ ಗೊತ್ತ 37? 3 7 ತಾತ ದಾ, ದಾ ಅಂದ್ರೆ 3. ಯಾರ ಲಾಭ ಶೇಷ ಸಹ ಇದೆಯಲ್ಲ, ದಾಸ ಇದೆ 7ನೇ ಅಕ್ಷರ. ಸೊ 3 7 ದಾಸ ಅಂತ ಅರ್ಥ. ಸರ್ವಮೂಲ 37ಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ದಾಸ ಅಂತ ಅರ್ಥ. ನಾವು ಓದಿರ್ಲಿ ಬಿಟ್ಟಿರ್ಲಿ ಗ್ಯಾರಂಟಿ ಅದು. ನಾವೆಲ್ಲ ಹರಿದಾಸರಾಗಿದ್ದೇವೆ ಅಂತ ಹೇಳೋದೇ ಹನುಮಂತ. ಸರ್ವಮೂಲ ಗ್ರಂಥಗಳ ಸಾರ ನಂಬರ್ ನಲ್ಲಿ ಇಟ್ಬಿಟ್ಟಿದ್ದಾರೆ ಆಚಾರ್ಯ. ಅದು ಆಶ್ಚರ್ಯ. ಈ ಕಡೆ ತಿರುಗಿಸಿಬಿಟ್ರೆ ದಾಸ ಇದೆ, ಸದಾ ಅಂತ ಆಗ್ತದ, ಸದಾ ದಾಸ. ವೈಕುಂಠದಲ್ಲಿ ಈಕ್ವಾಲಿಟಿ ಇಲ್ಲ, ಮತ್ತೆ ನಮಗೆ ಆನಂದ ಸಾಮ್ಯ ಇಲ್ಲ, ಸದಾ ದಾಸ ಅಂತ ಹೇಳಿದಾಗ ಎಲ್ಲ ಮತಗಳು ಖಂಡನೆ ಆಗೋಯ್ತು. ಅದಕ್ಕೆ ಆಚಾರ್ಯ ಸಪ್ತತ್ರಿಂಶದ ಅಮಂದರ್ಹೀಹಿ ವ್ಯಾಸರಾಜರ ಮಾತು. 37 ಗ್ರಂಥ ಬರೆದಿದ್ದಾರೆ ಆಚಾರ್ಯ ಗ್ರಂಥ ತುಂಬಾ ಉಂಟು. ಸರ್ವಮೂಲ ಅಂದ್ರೆ 37, ಅದು ಬಹಳ ಇಂಪಾರ್ಟೆಂಟ್. ಸರ್ವಮೂಲ ಗ್ರಂಥಗಳು ಅಂದ್ರೆ 37, ಅದಕ್ಕೆ ಅರ್ಥ ಇದನ್ನ ವ್ಯಾಸರಾಜರೇ ಹೇಳಿದ ಮೇಲೆ ಮತ್ತೇನು ಹೇಳೋ ಕಾರಣ ಇಲ್ಲ. ಅದಕ್ಕೆ ದಾಸ ಶಬ್ದದ ಅರ್ಥವೇ ಸರ್ವಮೂಲ, ಅಲ್ಲೂ ಸರ್ವಮೂಲನೇ ಮಾತಾಡಿದ್ದು ಅಂತ ಅರ್ಥ. ಅಷ್ಟೊತ್ತಿಗೆ ರಾವಣ ನೋಡ್ತಾನೆ, ಭಾರಿ ಸಂಕಟ ಆಗ್ತಾ ಇದೆ. ನೋಡು ಹನುಮಂತ, ರಾವಣ ಇಷ್ಟೆಲ್ಲ ಬಂದಿದ್ದೇನೆ, ಇದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ, ಅದರಿಂದ ಮುಖ್ಯವಾಗಿ ಇಷ್ಟೇ, ನಾನು ದಾಸ. ಆದ್ರೆ ನಿನ್ನಂಥವ್ರ ಮುಂದೆ ಯಾರು ಗೊತ್ತಾ ನಾನು? ನ ರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವೇತ್, ನಿನ್ನಂತ ಸಾವಿರಾರು ರಾವಣರು ನನ್ನ ಮುಂದೆ ಏನೂ ಅಲ್ಲ ಅಂತ ಹೇಳ್ತಾನೆ. ನಿನಗೆ ಈಶಾ, ರಾವಣಿಗೆ ದಾಸ ಅಷ್ಟೇ ನಾನು. ಇದು ನಿಜವಾದ ಅನುವ ರಾವಣ ಏನು ನನ್ನ ಮುಂದೆ ಏನಾಗಿದ್ದೆ ನೋಡಿ, ನೀವು ಒಬ್ಬನಲ್ಲಯ್ಯ, ಸಾವಿರ ಸಾವಿರ ರಾವಣ ಬಂದರು ಕಥೆ ಮುಗಿಸಿಬಿಡ್ತೇನೆ. ಇದು ಹನುಮಂತ ನಿಜವಾದ ಶಕ್ತಿ ಇದು ಒಂದು. ಆದ್ರೆ ಬಿಟ್ಟಿದ್ದ ಯಾತಕ್ಕೆ ಅಂದ್ರೆ ರಾಮನ ಸೇವೆಯಾಗಲಿ ಮುಡುಪು ಅಂತ ಬಿಟ್ಟಿದ್ದೆ ಹೊರತು ಸಾಮರ್ಥ್ಯ ಇಲ್ಲ ಅಂತ ಬಿಟ್ಟಿದ್ದಲ್ಲ. ನೋಡು ರಾಮ ಹೇಳ್ಕಳಿಸಿದ್ದಾನೆ, ಈಗಲಾದರೂ ನೀನು ಸೀತೆಯನ್ನು ಒಪ್ಪಿಸಿ ಬಿಟ್ರೆ ರಾಮ ನಿನ್ನನ್ನು ಕ್ಷಮಿಸಿ ಬಿಡುತ್ತಾನೆ. ಒಪ್ಪಿಸದೆ ಹೋದರೆ ಸಪುತ್ರ ಮಿತ್ರ ಬಂಧವೋ ವಿನಾಶಮಾಶು, ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ನಿನ್ನ ಸಾಯ್ತಿ. ಮುಂದಾಗಿದ್ದ ಹಾಗೇನೆ ಕೊನೆಗೆ ಸಾಯದ ರಾವಣ. ಮೊದಲು ಸತ್ರ ಕಡಿಮೆ ದುಃಖ ಆಗೋದು, ಕೊನೆಗೆ ಸತ್ರ ಜಾಸ್ತಿ ದುಃಖ ಆಗ್ತದೆ. ಮತ್ತೆ ಅದು ಕೊನೆಗೆ ಸಾಯ್ತಿ ಹುಷಾರಾಗಿರು ಅಂತ ಹೇಳಿದ ತಕ್ಷಣ ರಾಮನಿಗೇನು ಅರ್ಥ ಆಗಲಿಲ್ಲ. ಒಪ್ಪಿಸಿಬಿಟ್ರೆ ಕ್ಷಮಿಸಿಬಿಡ್ತಾನೆ ರಾಮ. ಎಂಥ ಕರುಣಾಳು, ಯಾವುದೋ ವಸ್ತುನು ಕೊಟ್ರೆ ಕ್ಷಮಿಸೋದು ಕಷ್ಟ, ಹೆಂಡತಿನ ವಾಪಸ್ ಕೊಟ್ಟರು ಹೋಗಲು ಬಿಡ ಕ್ಷಮಿಸ್ತೇನೆ ಅಂತ ಹೇಳಬೇಕಾದ್ರೆ ರಾಮ ಎಷ್ಟು ಕರುಣಾಳವಾಗಿರಬೇಕು. ಒಂದರ್ಥ ನಿಜವಾಗ್ಲು ಹೆಂಡತಿ ಕದ್ದೇ ಇಲ್ಲ ಅಂತ ಇನ್ನೊಂದರ್ಥ, ನಿಜವಾದ ಹೆಂಡತಿ ಕಡತನಾಗಿದ್ರೆ ಆ ರೀತಿ ಕ್ಷಮಿಸಕ್ಕೆ ಸಾಧ್ಯ ಇರಲಿಲ್ಲ. ಅದು ಆಕೃತಿ ಮಾತ್ರ ಹೊರತು ರಾಮನ ಪತ್ನಿ ಸಾಕ್ಷಾತ್ ಮಹಾಲಕ್ಷ್ಮಿ. ಅದೆಲ್ಲ ರಾವಣಗೇನು ತಿಳಿಯೋ ಸಂಭವ ಇಲ್ಲ. ನಿನ್ನೇಗಾರ ಒಪ್ಪಿಸು ಅಂದ್ರೆ ಕೇಳಲಿಲ್ಲ, ಇಲ್ಲದ್ರೆ ಹಾಳಾಗ್ತಿ ಅಂತ ಹೇಳಿದಾಗ ಅವನು ಅನ್ಕೊಂಡಂತೆ. ಏನಂತ ತಿಳ್ಕೊಂಡಿದ್ದೆ ಹನುಮಂತ, ನನಗೆ ಬ್ರಹ್ಮನ ವರ ಇದೆ, ಶಿವನ ವರ ಇದೆ, ನನ್ನ ಮಗ ಇಂದ್ರಜಿತ್ತು ಗೊತ್ತಾ? ಹನುಮಂತ ಹೇಳ್ತಾನೆ, ಹೌದಾ? ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚಿ ಶರ್ವ ಪೂರ್ವಕಾಹ ಕಿಮುತ್ವಮಲ್ಪ ಸಾರಕಃ. ಇದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತದೆ. ಬ್ರಹ್ಮ ಸ್ವಯಂಭೂ ಚತುರಾನನು.